ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901637111 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ರಾಜರುಗಳ ಪ್ರತಿಭಟನೆ ಭಾಗ ಒಂದು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಹೀಗಾಗಲೇ ನಾವು ಮಹಾಹೋರಾಟ ಅನ್ನುವಂತಹ ಪುಸ್ತಕದಲ್ಲಿ ಧಾರ್ಮಿಕ ಸುಧಾರಣೆ ಈ ಕತ್ತಲೆ ಯುಗದಲ್ಲಿ ಹೇಗೆ ಪೋಪ್ ಮಾರ್ಗಕ್ಕೆ ವಿರುದ್ಧವಾಗಿ ಎದ್ದಂತಹ ಜಾನ್ ವಿಕ್ಲಿಪ್, ಜಾನಸ್, ಜೆರೋಮ್ ಹಾಗೆ ಮಾರ್ಟಿನ್ ಲೂಥರ್ ಆತನ ಒಂದು ಕಾಲಘಟ್ಟದಲ್ಲಿ ಪೋಪ್ ಮಾರ್ಗಕ್ಕೆ ಸರಿಯಾದಂತಹ ಒಡೆತವನ್ನು ಒಡೆದಂತಹ ಒಂದು ಸಮಯ. ಯಾಕೆಂದರೆ ಆತನು ಅವರು ಪಾಪ ಸಮಾಪನೆ ಚೀಟಿಯನ್ನು ಜನರಿಗೆ ಹಂಚುವಂತಹ ಸಂದರ್ಭದಲ್ಲಿ ಅದಕ್ಕೆ ವಿರುದ್ಧವಾಗಿ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು ಅನ್ನುವಂತಹ ಆಧಾರದ ಮೇಲೆ ಆ ಒಂದು ದೇವಾಲಯದ ಮುಂದೆ 95 ಪ್ರತಿಬಂಧಕಗಳನ್ನು ಅಂಟಿಸುವುದರ ಮೂಲಕವಾಗಿ ಸುಧಾರಣೆಯನ್ನು ಏರ್ಪಡಿಸಿದನು. ಈ ನಿಮಿತ್ತವಾಗಿಯೇ ಆತನನ್ನು ಪೋಪ್ನ ವ್ಯವಸ್ಥೆ ಪ್ರೊಟೆಸ್ಟ್ ಎಂಬುದಾಗಿ ಅವರಿಂದ ಬೇರ್ಪಡಿಸಲ್ಪಟ್ಟನು. ನಂತರ ಆತನು ರೋಮಿನಿಂದ ಬೇರ್ಪಡುವಂತೆವನಾಗಿದ್ದಾನೆ. ಅನಂತರ ಆತನು ನೀಡಿದಂಥ ವಿಚಾರಕ್ಕೆ ವಿಚಾರಣೆಯನ್ನು ಸಹ ಮಾಡುವಂಥವರಾಗಿದ್ದಾರೆ. ಅದರಲ್ಲೂ ಸಹ ಅವನು ಜೀವನ ಹೊಂದತಕ್ಕಂಥವನಾಗಿದ್ದಾನೆ. ನಂತರ ಜರ್ಮನಿಯಲ್ಲಿ ಒಂದು ದೊಡ್ಡ ಸುಧಾರಣೆ ಏರ್ಪಡ್ತಕ್ಕಂಥದ್ದಾಗಿದೆ. ಆ ಸುಧಾರಣೆಯಲ್ಲಿ ಮಾರ್ಟಿನ್ ಲೂಥರ್ ಜರ್ಮನಿಯ ಭಾಷೆಯಲ್ಲಿಯೇ ಹೊಸ ಒಡಂಬಡಿಕೆಯನ್ನು ತರ್ಜುಮೆ ಮಾಡಿ ಎಲ್ಲ ಕುಗ್ರಾಮಗಳಿಗೂ ಎಲ್ಲ ಜನಗಳಿಗೂ ನೀಡುವಂಥವನಾಗಿದ್ದಾನೆ. ಅಲ್ಲಿ ಒಂದು ದೊಡ್ಡ ಸುಧಾರಣೆ ಏರ್ಪಡ್ತಕ್ಕಂಥದ್ದಾಗಿದೆ. ಈ ಸುಧಾರಣೆಯ ನಂತರ ಈ ದಿನದಲ್ಲಿ ನಾವು ನೋಡುವಂತಹ ಒಂದು ಅತಿ ಮುಖ್ಯವಾದಂಥ ವಿಚಾರವೇನೆಂದರೆ ರಾಜರುಗಳ ಪ್ರತಿಭಟನೆ. ರಾಜರುಗಳು ಪೋಪ್ ಮಾರ್ಗಕ್ಕೆ ವಿರುದ್ಧವಾಗಿ ಯಾವ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಕ್ಕಂಥವರಾಗಿದ್ದಾರೆ, ಯಾಕೆ ಅನ್ನುವಂತಹ ವಿಚಾರವನ್ನು ಈ ಮಹಾಹೋರಾಟ ಅನ್ನುವಂತಹ ಪುಸ್ತಕದಲ್ಲಿ ನಾವು ಕಲಿಯಲು ಹೋಗ್ತಕ್ಕಂಥವರಾಗಿದ್ದೇವೆ. ಈ ಒಂದು ಸಂದೇಶವನ್ನು ಈ ದಿನದಲ್ಲಿ ನಾವು ಧ್ಯಾನಿಸುವುದಕ್ಕಿಂತ ಮೊದಲು ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ನಾವು ಇರುವಂತಹ ಸ್ಥಳದಲ್ಲಿಯೇ ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಸ್ವಾಮಿ ನೀನು ಒಳ್ಳೆಯವನು, ಸಮಾಧಾನದ ಪ್ರಭು. ಸತ್ಯವನ್ನು ಹುಡುಕುವಂತಹ ಮಕ್ಕಳಿಗೆ ಸತ್ಯವನ್ನು ತೋರಿಸಿಕೊಡುವಂತಹ ದೇವರು ಸ್ವಾಮಿ. ಹೌದು ದೇವ, ಈ ಮಹಾಹೋರಾಟ ಅನ್ನುವಂತಹ ಪುಸ್ತಕಕ್ಕೋಸ್ಕರ ಸ್ತೋತ್ರ. ಈ ಮಹಾಹೋರಾಟ ಇದು ಪರಲೋಕದಲ್ಲಿ ಆರಂಭವಾಯಿತು. ಕ್ರಿಸ್ತನಿಗೂ ಸೈತಾನನ ನಡುವೆ ಆರಂಭವಾದಂತಹ ಈ ಒಂದು ಮಹಾಹೋರಾಟ ಒಳ್ಳೆಯದರ ಕೆಟ್ಟದರ ನಡುವೆ, ಸತ್ಯಕ್ಕೂ ಅಸತ್ಯಕ್ಕೂ, ಕತ್ತಲೆಗೂ ಬೆಳಕಿಗೂ ನಡುವೆ ಹೋರಾಟ ನಡೀತಕ್ಕಂಥದ್ದಾಗಿದೆ ಸ್ವಾಮಿ. ಹೌದು ದೇವ, ಈ ಒಂದು ಸಂದೇಶವನ್ನು ಕೇಳುವಂತಹ ನಿನ್ನ ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ. ಅವರ ಜೀವಿತದಲ್ಲಿ ಯಾವ ರೀತಿಯಲ್ಲಿ ಹೋರಾಟ ನಡೀತಕ್ಕಂಥದ್ದಾಗಿದೆ ಅದರಲ್ಲಿ ಸತ್ಯಕ್ಕೋಸ್ಕರ ನಿಲ್ಲುವಂತಹ ಮಕ್ಕಳನ್ನು ಆಶೀರ್ವದಿಸು. ಇನ್ನೂ ಸಹ ಸತ್ಯದಲ್ಲಿ ನೆಲೆಗೊಳ್ಳಬೇಕು, ನಿಂತುಕೊಳ್ಳಬೇಕು ಎಂಬುದಾಗಿ ಪ್ರಯತ್ನಿಸುವಂತಹ ಮಕ್ಕಳನ್ನು ನೀನು ಕಾಪಾಡಿ ನಿನ್ನ ಆತ್ಮನ ಮೂಲಕವಾಗಿ ಸ್ಥಿರವಾಗಿ ಸತ್ಯದಲ್ಲಿ ನಿಲ್ಲಲು ಸಹಾಯ ಮಾಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಈ ಒಂದು ಮಹಾಹೋರಾಟ ಪುಸ್ತಕವನ್ನು ಕೇಳುವಂತಹ ಮಕ್ಕಳು ಓದುವಂತಹ ಜನಗಳನ್ನು ಆಶೀರ್ವದಿಸು, ಆಸಕ್ತಿಯನ್ನು ಉಂಟು ಮಾಡು. ಆ ನಿಮಿತ್ತವಾಗಿ ಸತ್ಯವನ್ನು ಅರಿತುಕೊಂಡು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವಾಗೆ ಸಹಾಯ ಮಾಡು. ನಿನ್ನ ದಾಸನಾದಂಥ ನನ್ನನ್ನು ಮರೆಮಾಚಿ ನಿನ್ನ ವಾಕ್ಯಗಳನ್ನು ನನ್ನ ಬಾಯಿಗಾಕಿ ನೀನು ಮಾತನಾಡು ಸ್ವಾಮಿ. ಈ ಸಂದೇಶವನ್ನು ನಿನ್ನ ಕೈಗೆ ಒಪ್ಪಿಸ್ತೇವೆ, ನೀವೇ ಆಶೀರ್ವದಿಸಿ ಮುನ್ನಡೆಸಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ರಾಜರುಗಳ ಪ್ರತಿಭಟನೆ. ಧಾರ್ಮಿಕ ಸುಧಾರಕರುಗಳು ಎದ್ದು ಪೋಪ್ ಮಾರ್ಗಕ್ಕೆ ವಿರುದ್ಧವಾಗಿ ಸುಧಾರಣೆಯನ್ನು ಏರ್ಪಡಿಸಿದರು. ಆದರೆ ಅವರಿಗೆಲ್ಲರಿಗೂ ಸಹ ಸಹಾಯ ನೀಡಿದಂಥವರು ರಾಜರುಗಳು. ರಾಜರುಗಳ ಮನಸ್ಸಿನಲ್ಲಿಯೂ ಸಹ ಪೋಪ್ನ ವ್ಯವಸ್ಥೆ ಮಾಡುವಂತಹ ಕಾರ್ಯಗಳು ರೊಚ್ಚಿಗೇಳುವಾಗೆ ಮಾಡಿತು. ಯಾಕೆ? ಆ ರೀತಿಯಾದಂಥ ಶಕ್ತಿ ಪೋಪ್ ಮಾರ್ಗಕ್ಕೆ ಕತ್ತಲೆ ಯುಗದಲ್ಲಿ ಇತ್ತ. ಪ್ರವಾದನೆ ಏನು ಹೇಳ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ದಾನಿಯೇಲನ ಪುಸ್ತಕ 7 ಕಡೆಗೆ ನಮ್ಮ ಗಮನವನ್ನು ತಿರುಗಿಸುವುದಾದರೆ, ದಾನಿಯೇಲನ ಪುಸ್ತಕದಲ್ಲಿ 7 ದಾನಿಯೇಲ ಕನಸನ್ನು ಕಾಣುವಂತೆವನಾಗಿದ್ದಾನೆ. ಅಲ್ಲಿ 4 ಮೃಗಗಳು ಸಾಗರದೊಳಗಿಂದ ಏರಿ ಬರುವುದನ್ನು ನೋಡುವಂತೆವನಾಗಿದ್ದಾನೆ. ಇವೆಲ್ಲವೂ ಸಹ ರಾಜಕೀಯ ಶಕ್ತಿಯುಳ್ಳಂತಹ ರಾಜ್ಯಗಳು. ಯಾಕೆಂದರೆ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ, ಆ ಮೃಗ ಅನ್ನುವಂಥದ್ದು ಏನನ್ನು ಸೂಚಿಸುವಂತದಾಗಿದೆ ಅಂದರೆ ರಾಜ್ಯಗಳನ್ನು ಸೂಚಿಸುವಂತದಾಗಿದೆ ಎಂಬುದಾಗಿ ಇದೇ ದಾನಿಯೇಲನ ಪುಸ್ತಕ 7:17 ನಾವು ನೋಡುವಂತೆವರಾಗಿದ್ದೇವೆ. ಆ ನಿಟ್ಟಿನಲ್ಲಿ ಮೊದಲನೇ ಮೃಗ ಅದು ಸಿಂಹ, ಅದು ಬಾಬಿಲೋನ್ ಸಾಮ್ರಾಜ್ಯವನ್ನು ಸೂಚಿಸುವಂತದಾಗಿತ್ತು. ನಂತರ ಕರಡಿ, ಇದು ಮೇದೋ ಪಾರ್ಸಿಯರನ್ನು ಸೂಚಿಸುವಂತದಾಗಿತ್ತು. ನಂತರ ಚಿರತೆ ಬರತಕ್ಕಂಥದ್ದಾಗಿದೆ, ಇದು ಗ್ರೀಕ್ ಸಾಮ್ರಾಜ್ಯ ಅಲೆಕ್ಸಾಂಡರನ್ನು ಸೂಚಿಸುವಂತದಾಗಿತ್ತು. ನಂತರ ವಿಲಕ್ಷಣವಾದಂತಹ ಮೃಗ ಬರ್ತಕ್ಕಂಥದ್ದಾಗಿದೆ, ಈ ಮೃಗ ರೋಮ್ ಸಾಮ್ರಾಜ್ಯವನ್ನು ಸೂಚಿಸುವಂತದಾಗಿದೆ. ಈ ರೋಮ್ ಸಾಮ್ರಾಜ್ಯ ಅಂದರೆ ಅನ್ಯ ಸಾಮ್ರಾಜ್ಯವನ್ನು ಸೂಚಿಸುವಂತದಾಗಿದೆ. ಅದರ ನಂತರ ರೋಮ್ ಸಾಮ್ರಾಜ್ಯ 10 ಭಾಗಗಳಾಗಿ ವಿಂಗಡಣೆ ಆಗ್ತಕ್ಕಂಥದ್ದಾಗಿದೆ. ಅನಂತರ ದೇವರ ವಾಕ್ಯದಲ್ಲಿ ನಾವು ಗಮನಿಸುವುದಾದರೆ ದಾನಿಯೇಲನ ಪುಸ್ತಕ 7:8 ತಿಳಿಸ್ತಕ್ಕಂಥದ್ದಾಗಿದೆ. ಅದು ಏನನ್ನ ತಿಳಿಸ್ತಕ್ಕಂಥದ್ದಾಗಿದೆ ಅಂದರೆ ಅದಕ್ಕೆ 10 ಕೊಂಬುಗಳಿದ್ದವು. ನಾನು ಆ ಕೊಂಬುಗಳನ್ನು ಗಮನಿಸುತ್ತಿರುವಾಗ ಹೀಗೋ ಅವುಗಳ ನಡುವೆ ಇನ್ನೊಂದು ಚಿಕ್ಕ ಕೊಂಬು ಮೊಳೆಯಿತು. ಅದರ ದೆಸೆಯಿಂದ ಮುಂಚಿನ ಕೊಂಬುಗಳಲ್ಲಿ 3 ಬೇರು ಸಹಿತ ಕೀಳಲ್ಪಟ್ಟವು. ಆಹಾ, ಆ ಕೊಂಬಿನ ಮನುಷ್ಯನ ಕಣ್ಣುಗಳಂತಿರುವ ಕಣ್ಣುಗಳು, ಬಡಾಯಿ ಕೊಚ್ಚಿಕೊಳ್ಳುವ ಬಾಯಿಯು ಇದ್ದವು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಇಲ್ಲಿ ನಾವು ಗಮನಿಸುವಂತಹ ಅತಿ ಮುಖ್ಯವಾದಂಥ ವಿಚಾರವೇನೆಂದರೆ ಈ 10 ಕೊಂಬುಗಳು 10 ಅರಸರನ್ನು ಸೂಚಿಸುವಂಥದ್ದಾಗಿದೆ. ಯಾಕೆ ಎಂಬುದಾಗಿ ನಾವು ನೋಡಬೇಕಾದರೆ ಇದೇ ದಾನಿಯೇಲನ ಪುಸ್ತಕ 7:17 24 ನಾವು ನೋಡುವುದಾದರೆ ಇದರಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ಆ 10 ಕೊಂಬುಗಳ ವಿಷಯವೇನೆಂದರೆ ಆ ರಾಜ್ಯದಲ್ಲಿ 10 ಮಂದಿ ಅರಸರು ಉಂಟಾಗುವರು. ಅವರ ತರುವಾಯ ಮತ್ತೊಬ್ಬ ತಲೆದುರುವನು. ಅವನು ಮುಂಚಿನ ಅರಸರಿಗಿಂತ ವಿಲಕ್ಷಣವಾಗಿ 3 ಅರಸರನ್ನ ಅದುವಿ ಬಿಡುವನು. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸುವಂತದಾಗಿದೆ. ಪ್ರಿಯ ಕೇಳುಗರೆ, ಈ ಒಂದು ಚಿಕ್ಕ ಕೊಂಬು ಯಾರನ್ನ ಸೂಚಿಸತಕ್ಕಂಥದ್ದಾಗಿದೆ ಅಂದರೆ ಈ ಚಿಕ್ಕ ಕೊಂಬು ಪೋಪ್ನ ವ್ಯವಸ್ಥೆಯನ್ನ ಸೂಚಿಸುವಂತದಾಗಿದೆ. ಇದು ಆಗಿನ ಕಾಲದಲ್ಲಿ ಜಸ್ಟಿನಿಯನ್ ಎಂಪೈರ್ ಅರಸ, ಆತನ ಒಂದು ಆಡಳಿತದ ಸಮಯದಲ್ಲಿ ಆತನಿಗೆ ಅನೇಕ ಹಣವನ್ನ ನೀಡಿ ಈ ಪೋಪ್ ಅನ್ನುವಂತಹ ಬಿಷಪ್ ಅನ್ನುವಂತಹ ಬಿರುತನ್ನ ಅವರು ತೆಗೆದುಕೊಳ್ತಕ್ಕಂಥವರಾಗಿದ್ದಾರೆ. ಈ ಒಂದು ಅರಸ ಕ್ರಿಸ್ತ ಸಕ 538 ಪೋಪ್ ಮಾರ್ಗಕ್ಕೆ ಧಾರ್ಮಿಕವಾಗಿ ಈಗಾಗಲೇ ಅವರಿಗೆ ಹಕ್ಕಿತ್ತು, ಆದರೆ ರಾಜಕೀಯವಾಗಿ ಹಕ್ಕನ್ನು ಕೊಡುವಂತವರಾಗಿದ್ದಾರೆ. ಹೇಗೆ ಅಂದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಆ 10 ಕೊಂಬುಗಳಲ್ಲಿ 3 ಕೊಂಬುಗಳನ್ನು ಬೇರು ಸಹಿತ ಕಿತ್ತಲಾಕಿತ್ತು ಎಂಬುದಾಗಿ. ಯಾವ ರೀತಿಯಲ್ಲಿ ಒಂದು ಧಾರ್ಮಿಕ ಸಾಮ್ರಾಜ್ಯ 3 ರಾಜ್ಯಗಳನ್ನು ಕಿತ್ತೊಗೆಯಲು ಸಾಧ್ಯ? ಅದಕ್ಕೆ ರಾಜಕೀಯ ಅಧಿಕಾರ ಬೇಕು. ಆ ರಾಜಕೀಯ ಅಧಿಕಾರವನ್ನು ಅನ್ಯ ರೋಮಿನ ಅರಸನಾದಂತಹ ಜಸ್ಟಿನಿಯನ್ ಅರಸನಿಂದ ಪೋಪ್ ಮಾರ್ಗ ತೆಗೆದುಕೊಳ್ತಕ್ಕಂಥದ್ದಾಗಿದೆ. ಆ ನಿಟ್ಟಿನಲ್ಲಿ ಹೆರೋಲಿ, ವಂಡಲಾಸ್, ಆಸ್ಟ್ರಗಾತ್ ಅನ್ನುವಂತಹ 3 ಸಂಸ್ಥಾನಗಳನ್ನು ಪಶ್ಚಿಮ ಯುರೋಪಿನ ಸಂಸ್ಥಾನಗಳಲ್ಲಿ ಈ 3 ಕಿತ್ತೊಗೀತಕ್ಕಂಥದ್ದಾಗಿದೆ. ಆ ಸಾಮ್ರಾಜ್ಯಗಳು ಇವತ್ತಿಗೂ ಸಹ ನಮ್ಮ ಪ್ರಪಂಚದ ಭೂಪಟದಲ್ಲಿ ನೋಡಲು ಸಾಧ್ಯವಿಲ್ಲ. ಯಾಕೆಂದರೆ ಈ ಪೋಪ್ ಮಾರ್ಗ ಕ್ರಿಸ್ತ ಸಕ 538 ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ತನ್ನ ರಾಜಕೀಯ ಶಕ್ತಿಯನ್ನು ಉಪಯೋಗಿಸಿ ಈ ರಾಜರುಗಳನ್ನು ನಾಶ ಮಾಡಿತು, ಈ ಸಾಮ್ರಾಜ್ಯವನ್ನು ನಾಶ ಮಾಡಿತು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಅದಕ್ಕೋಸ್ಕರವೇ ಈ ಪೋಪ್ ಮಾರ್ಗಕ್ಕೆ ರಾಜರುಗಳನ್ನೂ ಸಹ ಒಡೆದಾಳುವಂತಹ ಶಕ್ತಿ ಇತ್ತು. ಅದಕ್ಕೆ ಉದಾಹರಣೆಯಾಗಿ ಹ್ಯಾಂಡ್ರಿ ಅಂತಕ್ಕಂತಹ ಒಬ್ಬ ರಾಜ, ಆತನು ಪೋಪ್ನ ಒಂದು ಮಾತನ್ನು ಕೇಳದೆ ಹೋದಂತಹ ಸಂದರ್ಭದಲ್ಲಿ ಆತನು ಪೋಪಿನ ಬಳಿಯಲ್ಲಿ ನಾನು ಹೋಗಿ ಕ್ಷಮಾಪಣೆ ಕೇಳಬೇಕೆಂಬುದಕ್ಕೋಸ್ಕರ ಆ ಒಂದು ಚಳಿಗಾಲದಲ್ಲಿ ತನ್ನ ಇಂಗ್ಲೆಂಡ್ ದೇಶದಿಂದ ಬರುವಂತವನಾಗಿದ್ದಾನೆ. ಆದರೆ ಆಗಿನ ಕಾಲದ ಪೋಪ್ ಆತನಿಗ ಸಮಯನ ಕೇಳಲು ಅವಕಾಶವನ್ನು ನೀಡದೆ ಆ ಚಳಿಯಲ್ಲಿ ನಡುಗುತ್ತೇ ಇರತಕ್ಕಂತಹ ಆ ರಾಜನನ್ನ ಹೊರಗಡೆ ನಿಲ್ಲಿಸ್ತಕ್ಕಂಥವನಾಗಿದ್ದಾನೆ 3 ದಿನಗಳ ಕಾಲ. ಪ್ರಿಯ ಕೇಳುಗರೆ, ಹಾಗಾದರೆ ಈ ಪೋಪ್ನ ವ್ಯವಸ್ಥೆಗೆ ರಾಜರುಗಳನ್ನು ಸಹ ಒಡೆದಾಳುವ ರೀತಿಯಲ್ಲಿ ಶಕ್ತಿ ಬಲ ಈ ಕತ್ತಲೆ ಯುಗದಲ್ಲಿತ್ತು. ಆ ನಿಟ್ಟಿನಲ್ಲಿ ರಾಜರುಗಳು ಯಾರೆಲ್ಲ ಪೋಪ್ನ ವ್ಯವಸ್ಥೆಯನ್ನ ಪೋಪ್ ಹೇಳುವಂತಹ ಕಾರ್ಯಗಳನ್ನ ಕೇಳೋದಿಲ್ಲವೋ ಅವ್ರನ್ನೆಲ್ಲರನ್ನೂ ಸಹ ಇವರು ನಾಶ ಮಾಡ್ತಕ್ಕಂಥವರಾಗಿದ್ದರು. ಕೇವಲ ಧಾರ್ಮಿಕ ಸುಧಾರಕರುಗಳನ್ನ ಮಾತ್ರವಲ್ಲ, ಕೇವಲ ಯಾರೆಲ್ಲ ಪೋಪ್ನ ವ್ಯವಸ್ಥೆಗೆ ತಿರುಗಿ ಬೀಳ್ತಕ್ಕಂಥವರಾಗಿದ್ದಾರೆ ಅವರನ್ನು ಮಾತ್ರ ಅಲ್ಲ, ಸಾಮಾನ್ಯ ಜನಗಳನ್ನ ಮಾತ್ರ ಅಲ್ಲ, ಸತ್ಯದಲ್ಲಿ ನಿಂತಿರ್ತಕ್ಕಂಥ ಜನಗಳನ್ನ ಮಾತ್ರ ಅಲ್ಲ, ರಾಜರುಗಳನ್ನೂ ಸಹ ಪೋಪ್ನ ವ್ಯವಸ್ಥೆ ತನ್ನ ಕೈಯಲ್ಲಿ ಇಟ್ಟುಕೊಂಡು ಆಡಳಿತ ಮಾಡ್ತಕ್ಕಂಥದ್ದಾಗಿತ್ತು. ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ನೋಡುವಂತವರಾಗಿದ್ದೇವೆ. ಸಿಗಿಸ್ಟಮ್ ಅಂತಕ್ಕಂತಹ ರಾಜ ಯಾವ ರೀತಿಯಲ್ಲಿ ಜಾನಸ್ ಅನ್ನುವಂತಹ ಒಬ್ಬ ಧಾರ್ಮಿಕ ಸುಧಾರಣೆಗಣಿಗೆ ನಾನು ನಿನಗೆ ಎಲ್ಲಾ ರೀತಿಯಲ್ಲಿಯೂ ಸಹ ಸಹಾಯ ಮಾಡ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ಆತನು ಕೈ ಬಿಟ್ಟು ಪೋಪ್ ಮಾರ್ಗಕ್ಕೆ ಒಪ್ಪಿಸಿಕೊಟ್ಟನು. ಅನ್ನುವಂತಹ ಸಾಕ್ಷಿ ನಮ್ಮ ಮುಂದೆ ಇದೆ. ಅದೇ ರೀತಿಯಾಗಿ ಮಾರ್ಟಿನ್ ಲೂಥರನ್ನು ಸಹ, ಆತನ ಕಾಲಘಟ್ಟದಲ್ಲಿ ಚಾರ್ಲ್ಸ್ ಅಂತಕ್ಕಂತಹ ರಾಜನು ಸಹ ಅದೇ ರೀತಿಯಾಗಿ ಮಾಡಬೇಕೆಂಬುದಾಗಿ ಪ್ರಯತ್ನಿಸಿದನು. ಆದರೆ ಆತನು ತನ್ನ ಮನಸಾಕ್ಷಿ ಒಪ್ಪದೆ ಹೋದ ಕಾರಣದಿಂದ ಆತನನ್ನು ಹಿಂತಿರುಗಿ ತನ್ನ ಸ್ವಂತ ಸ್ಥಳಕ್ಕೆ ಕಳಿಸತಕ್ಕಂಥವನಾಗಿದ್ದಾನೆ. ಈ ನಿಟ್ಟಿನಲ್ಲಿ ಅನೇಕ ಜನಗಳು, ರಾಜರುಗಳು ಪೋಪ್ ಮಾರ್ಗಕ್ಕೆ ವಿರುದ್ಧವಾಗಿ ನಿಂತು ಅನೇಕ ರೀತಿಯ ಸುಧಾರಣೆಯನ್ನು ಏರ್ಪಡಿಸತಕ್ಕಂಥವರಾಗಿದ್ದಾರೆ. ಆ ಒಂದು ವಿಚಾರವನ್ನೇ ನಾವು ರಾಜರುಗಳ ಪ್ರತಿಭಟನೆ ಅನ್ನುವಂತಹ ಈ ಒಂದು ಮಹಾ ಹೋರಾಟ ಪುಸ್ತಕದಿಂದ ನಾವು ಕಲಿಯಲು ಹೋಗ್ತಕ್ಕಂಥವರಾಗಿದ್ದೇವೆ. ಹೇಗೆ ಎಂಬುದಾಗಿ ನಾವು ನೋಡಬೇಕಾದರೆ, ಪ್ರಿಯ ಕೇಳುಗರೆ, ಪ್ರವಾದನೆಯಲ್ಲಿ ತಿಳಿಸಲ್ಪಟ್ಟಂತೆಯೇ ಈ ಪೋಪ್ ಮಾರ್ಗ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ರಾಜರುಗಳನ್ನು ನಿಯಂತ್ರಿಸಲು ಆರಂಭಿಸಿತು. ಆದರೆ ಸುಧಾರಣೆಗಾಗಿ ಇದುವರೆಗೆ ಹೇಳಲಾದ ಶ್ರೇಷ್ಠ ಸಾಕ್ಷಿಗಳಲ್ಲಿ ಕ್ರಿಸ್ತ ಸಕ 1529 ಜರ್ಮನಿಯ ಕ್ರಿಶ್ಚಿಯನ್ ರಾಜಕುಮಾರರು ಸ್ಪೈರ್ ಸಭೆಯಲ್ಲಿ ಒಡ್ಡಿದ ಪ್ರತಿಭಟನೆ ಸಹ ಬಹಳ ಮುಖ್ಯವಾದಂತಹ ಒಂದು ಘಟನೆಯಾಗಿದೆ. ಆ ದೇವರ ಜನರ ಧೈರ್ಯ, ನಂಬಿಕೆ ಮತ್ತು ದೃಢತೆಯು ಮುಂದಿನ ಯುಗಗಳಿಗೆ ಆಲೋಚನೆ ಮತ್ತು ಆತ್ಮಸಾಕ್ಷಿಯ ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ಟಿತು. ಅವರ ಪ್ರತಿಭಟನೆಯು ಸುಧಾರಣೆ ಹೊಂದಿದ ಚರ್ಚಿಗೆ ಪ್ರೊಟೆಸ್ಟೆಂಟ್ ಎಂಬ ಹೆಸರು ತಂದುಕೊಟ್ಟಿತು. ಅದರ ತತ್ವಗಳು ಪ್ರೊಟೆಸ್ಟೆಂಟ್ ಪಥದ ಸಾರವಾಗಿದ್ದವು. ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ನೋಡಬೇಕಾದರೆ ಅನೇಕ ಸಾಕ್ಷಿಗಳಿದೆ ಪ್ರಿಯ ಕೇಳುಗರೆ. ಅದರಲ್ಲಿ ಕ್ರಿಸ್ತ ಸಕ 1529 ಸ್ಪೈರ್ಸ್ ಅಂತಕ್ಕಂತಹ ಒಂದು ಜರ್ಮನಿಯ ಆ ಒಂದು ರಾಜ್ಯದಲ್ಲಿ ನಡೆದಂತಹ ಒಂದು ಒಕ್ಕೂಟ, ರಾಜರುಗಳು ಸಭೆಯಾಗಿ ಕೂಡಿ ಬಂದು ಪೋಪ್ ಮಾರ್ಗಕ್ಕೆ ವಿರುದ್ಧವಾಗಿ ನಿರ್ಣಯವನ್ನು ಕೈಗೊಂಡು ಮಾಡುವಂತಹ ಒಂದು ಕೆಲಸವನ್ನು ರಾಜರುಗಳು ಮಾಡುವಂತವರಾಗಿದ್ದಾರೆ. ರಾಜರುಗಳು ನಂತರ ಅವರು ಪ್ರತಿಭಟನೆಯನ್ನು ಆರಂಭಿಸುವಂತವರಾಗಿದ್ದಾರೆ. ಹೇಗೆ ಎಂಬುದಾಗಿ ನಾವು ನೋಡಬೇಕಾದರೆ, ಸುಧಾರಣಾ ಕ್ರಮಕ್ಕೆ ಒಂದು ಕರಾಳ ಮತ್ತು ಬೆದರಿಕೆಯ ದಿನ ಒದಗಿ ಬಂದಿತು. ವರ್ಮ್ಸ್ನ ಶಾಸನದ ಹೊರತಾಗಿಯೂ ಲೂಥರನನ್ನು ಕಾನೂನು ಬಾಹಿರನೆಂದು ಘೋಷಿಸಿದೆ. ಅವನ ಸಿದ್ಧಾಂತಗಳ ಬೋಧನೆ ಅಥವಾ ನಂಬಿಕೆಯನ್ನು ನಿಷೇಧಿಸಿದ ಹೊರತಾಗಿಯೂ ಸಾಮ್ರಾಜ್ಯದಲ್ಲಿ ಇಲ್ಲಿಯವರೆಗೆ ಧಾರ್ಮಿಕ ಸಹಿಷ್ಣುತೆಯು ನೆಲೆಸಿತು. ಸತ್ಯವನ್ನು ವಿರೋಧಿಸುವ ಶಕ್ತಿಗಳನ್ನು ದೇವರ ಅನುಗ್ರಹವು ನಿಗ್ರಹಿಸಿತು. 5ನೇ ಚಾರ್ಲ್ಸ್ ಸುಧಾರಣಾ ವ್ಯವಸ್ಥೆಯನ್ನು ಹತ್ತಿಕ್ಕಲು ಬದ್ಧನಾಗಿದ್ದನು. ಆದರೆ ಹಾಗಾಗಿ ಅವನು ಹೊಡೆಯಲು ತನ್ನ ಕೈಯನ್ನು ಎತ್ತಿದಾಗ ಅವನ ಹೊಡೆತವನ್ನು ಬಲವಂತದಿಂದ ಪಕ್ಕಕ್ಕೆ ತಿರುಗಿಸಬೇಕಾಗಿತ್ತು. ರೋಮ್ ಅದನ್ನು ತಾವಾಗಿಯೇ ವಿರೋಧಿಸಲು ಧೈರ್ಯ ಮಾಡಿದವರೆಲ್ಲರ ತತ್ಕ್ಷಣದ ವಿನಾಶವು ಪದೇ ಪದೇ ಅನಿವಾರ್ಯವೆನಿಸಿತು. ಆದರೆ ನಿರ್ಣಾಯಕ ಕ್ಷಣದಲ್ಲಿ ತುರ್ಕರು ಸೈನ್ಯಗಳು ಪೂರ್ವದ ಗಡಿಯಲ್ಲಿ ಕಾಣಿಸಿಕೊಂಡಿದ್ದವು. ಅಥವಾ ಫ್ರಾನ್ಸ್ನ ರಾಜ ಅಥವಾ ಸ್ವತಃ ಪೋಪ್ ಸಹ ಚಕ್ರವರ್ತಿಯ ಹೆಚ್ಚುತ್ತಿರುವ ಹಿರಿಮೆಗೆ ಅಸೂಯೆಪಟ್ಟು ಅವನ ಮೇಲೆ ಯುದ್ಧ ಮಾಡಿದನು. ಹೀಗೆ ರಾಷ್ಟ್ರಗಳ ಕಲಹ ಮತ್ತು ಕೋಲಾಹಲ ನಡುವೆ ಸುಧಾರಣೆಯ ವ್ಯವಸ್ಥೆ ಬಲಪಡಿಸಲು ಮತ್ತು ತನ್ನಷ್ಟಕ್ಕೆ ತಾನೇ ವಿಸ್ತರಿಸಿಕೊಳ್ಳಲು ಬಿಡಲಾಯಿತು. ಪ್ರಿಯ ಕೇಳುಗರೆ, ನಾವು ಇಲ್ಲಿ ಗಮನಿಸತಕ್ಕಂತಹ ಅತಿ ಮುಖ್ಯವಾದಂತಹ ಒಂದು ವಿಚಾರ, ರಾಜರುಗಳು ಯಾಕೆ ಪ್ರತಿಭಟನೆಯನ್ನು ಮಾಡಬೇಕು, ಸುಧಾರಣೆಗೆ ಯಾಕೆ ರಾಜರುಗಳು ಬರಬೇಕು ಅನ್ನುವಂತಹ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಒಳಿತಿರಬಹುದು. ಆದರೆ ಸುಧಾರಣಾ ಕ್ರಮಕ್ಕೆ ಒಂದು ಕರಾಳ ಮತ್ತು ಬೆದರಿಕೆಯ ದಿನ ಬಂದೊದಗಿತು. ಅದೇನೆಂದರೆ ವರ್ಮ್ಸ್ನ ಶಾಸನದ ಹೊರತಾಗಿಯೂ ಲೂಥರನು ಕಾನೂನು ಬಾಹಿರನೆಂದು ಘೋಷಿಸಿದನು. ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಚಾರ್ಲ್ಸ್ 5ನೆಯ ರಾಜ ಏನು ಮಾಡ್ತಕ್ಕಂಥವನಾಗಿದ್ದಾನೆ, ಆತನು ವರ್ಮ್ಸ್ನಲ್ಲಿ ಮಾರ್ಟಿನ್ ಲೂಥರ್ನನ್ನು ಕರೀತಕ್ಕಂಥವನಾಗಿದ್ದಾನೆ. ಆತನನ್ನು ಕರೆದು ಆತನು ತಾನು ಏನು ಆ 95 ಪ್ರತಿಬಂಧಕಗಳನ್ನು ಆ ಒಂದು ದೇವಾಲಯದ ಮುಂದೆ ಅಂಟಿಸಿದನು, ಅದಕ್ಕೆ ವಿವರಣೆಯನ್ನ ಕೇಳುವಾಗೆ ಕರೀತಕ್ಕಂಥವರಾಗಿದ್ದಾರೆ. ಆದರೆ ನಾವು ನೋಡಿದ್ವು, ಈಗಾಗಲೇ ಕಲಿತಿದ್ದೇವೆ, ವರ್ಮ್ಸ್ನಲ್ಲಿ ನಡೆದಂತಹ ಆ ಒಂದು ಸಭೆಯ ಕೂಟದಲ್ಲಿ ಮಾರ್ಟಿನ್ ಲೂಥರ್, ಪೋಪ್ ಮತ್ತು ರಾಜರುಗಳು, ಶ್ರೀಮಂತರುಗಳು, ಅನೇಕ ಜನರು ನೆರೆದಿದ್ದಂತಹ ಆ ಒಂದು ಸಭೆ ಕೂಟದಲ್ಲಿ ಹೇಳುವಂತವನಾಗಿದ್ದಾನೆ. ನಾನು ಹೇಳಿರ್ತಕ್ಕಂತಹ ವಿಚಾರವನ್ನ ನೀವು ಸತ್ಯವೇದದಿಂದಲೂ, ಅದರಲ್ಲೂ ವಿಶೇಷವಾಗಿ ಆತನು ಹೇಳಿಸುವಂತಹ ಒಂದು ವಿಚಾರವೇನೆಂದರೆ, ಪ್ರವಾದಿಗಳ ವಾಕ್ಯಗಳಿಂದಲೂ ಮತ್ತು ಅಪೋಸ್ತಲರ ವಾಕ್ಯಗಳಿಂದಲೂ ನೀವು ತೋರಿಸದ ಹೊರತು ನಾನು ಹೇಳಿರ್ತಕ್ಕಂತಹ ವಿಚಾರವನ್ನು ಯಾವುದೇ ಕಾರಣಕ್ಕೂ ಹಿಂತೆಗೆದುಕೊಳ್ಳುವುದಿಲ್ಲ ಎಂಬುದಾಗಿ ನಿಖರವಾಗಿ, ಸ್ಪಷ್ಟವಾಗಿ, ಧೈರ್ಯವಾಗಿ ಆ ಒಂದು ವರ್ಮ್ಸ್ನ ಕೂಟದಲ್ಲಿ ರಾಜರುಗಳ ಮುಂದೆ ಬಿಷಪ್ಪರುಗಳ ಮುಂದೆ, ಧಾರ್ಮಿಕ ನಾಯಕರು ಶ್ರೀಮಂತರುಗಳ ಮುಂದೆ ಕಡಾಖಂಡಿತವಾಗಿ ಹೇಳಿ ಅಲ್ಲಿಂದ ಹೊರಡತಕ್ಕಂತೆನಾಗಿದ್ದಾನೆ. ಅಲ್ಲಿ ಅನೇಕ ರಾಜರುಗಳು ಮಾರ್ಟಿನ್ ಲೂಥರ್ ಹೇಳುವಂತಹ ವಿಚಾರ ನಿಜ ಎನ್ನುವಂತಹ ನಿಟ್ಟಿನಲ್ಲಿ ಅವರ ಮನಸ್ಸಿಗೆ ಚುಚ್ಚುವಂತದಾಗಿದೆ. ಆದರೆ ಪೋಪ್ ಮಾರ್ಗ ಅದನ್ನು ವಿರೋಧಿಸಿ ನಾವು ಜಯಿಸಿದೆವು ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಆ ರಾಜರುಗಳ ಮನಸ್ಸಿನಲ್ಲಿ ಹೊಳೆದಂತಹ ಒಂದು ವಿಚಾರವನ್ನ ಇಲ್ಲಿ ಹೇಳುವಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದರೆ ಆ ಒಂದು ಕೂಟದಲ್ಲಿ ಏನಾಯಿತು ಎಂಬುದಾಗಿ ನಾವು ನೋಡಬೇಕಾದ್ರೆ, ಈ ಪೋಪ್ ಮಾರ್ಗ ಮತ್ತು ಚಾರ್ಲ್ಸ್ ಅನ್ನುವಂತಹ ರಾಜ ಎಲ್ಲರೂ ಸೇರಿಕೊಂಡು ಹೇಳುವಂತಹ ವಿಚಾರವೇನೆಂದರೆ, ಮಾರ್ಟಿನ್ ಲೂಥರನ್ನ ನಾವು ಬಹಿಷ್ಕರಿಸ್ತಕ್ಕಂಥವರಾಗಿದ್ದೇವೆ ಅನ್ನುವಂತಹ ಒಂದು ಭಯಂಕರವಾದಂತಹ ವಿಚಾರವನ್ನ ಅಲ್ಲಿ ಮಂಡಿಸ್ತಕ್ಕಂಥವರಾಗಿದ್ದಾರೆ. ಹಾಗಿದ್ದಾಗಲೂ ಸಹ ಅಲ್ಲಿ ಧಾರ್ಮಿಕವಾಗಿ ಒಂದು ಎಸ್ಎಸ್ ಅನ್ನ ಜರ್ಮನಿಯಲ್ಲಿ ನಡೀತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಸುಧಾರಣೆ ಅವರು ಹತ್ತಿಕ್ಕಲು ಪ್ರಯತ್ನಿಸ್ತಕ್ಕಂಥವರಾಗಿದ್ದಾರೆ. ಆದರೆ ಮತ್ತೆ ಮತ್ತೆ ಜನರು ಅಲ್ಲಿ ಅನೇಕ ಜನರಿಗೆ ಸತ್ಯವನ್ನ ಹೇಳುವುದರ ಮೂಲಕವಾಗಿ, ಬೆಳಕನ್ನ ನೀಡುವುದರ ಮುಖಾಂತರವಾಗಿ ಸುಧಾರಣೆ ಏರ್ಪಡ್ತಕ್ಕಂಥದ್ದಾಗಿದೆ. ಆದರೂ ಸಹ ಈ ಚಾರ್ಲ್ಸ್ ಅಂತಕ್ಕಂತಹ ರಾಜ ಹೇಗಾದರೂ ಈ ಸುಧಾರಣೆಯನ್ನು ಹತ್ತಿಕ್ಕಬೇಕೆಂಬುದಾಗಿ ಪ್ರಯತ್ನಿಸ್ತಕ್ಕಂಥವನಾಗಿದ್ದಾನೆ. ಪೋಪ್ ಮಾರ್ಗಕ್ಕೆ ಸಹಾಯ ಮಾಡ್ತಕ್ಕಂಥವನಾಗಿದ್ದಾನೆ. ಆದರೆ ಅವನ ಕೈಯಲ್ಲಿ ಅದು ಸಾಧ್ಯವಾಗುವುದಿಲ್ಲ. ಏನೆಂಬುದಾಗಿ ನಾವು ನೋಡಬೇಕಾದ್ರೆ, ಪ್ರಿಯ ಕೇಳುಗರೆ, ಆತನು ಮುಂದೆ ಮಾಡುವಂತಹ ಕೆಲಸವೇನೆಂಬುದಾಗಿ ನಾವು ನೋಡಬೇಕಾದ್ರೆ, ಅಂತಿಮವಾಗಿ ಪೋಪ್ ಸೌರ್ಯಭಾಮರು ತಮ್ಮ ವೈರಿಗಳ ವಿರುದ್ಧ ಒಂದು ಸಾಮಾನ್ಯ ಮೊಕದ್ದಮೆ ಹೂಡಿ ಅವರುಗಳ ಸೊಲ್ಲಡಗಿಸುವ ಪ್ರಯತ್ನ ಮಾಡಿದರು. ಸಾಮಾನ್ಯ ಸಭೆಯನ್ನ ಕೂಡುವವರೆಗೆ ಕ್ರಿಸ್ತ ಶಕ 1526ರಲ್ಲಿ ಸ್ಪೈರ್ ಸಭೆಯು ಧಾರ್ಮಿಕ ವಿಷಯಗಳಲ್ಲಿ ಪ್ರತಿಯೊಂದು ರಾಜ್ಯಕ್ಕೂ ಸಂಪೂರ್ಣ ಸ್ವತಂತ್ರವನ್ನ ನೀಡಿತು. ಆದರೆ ಈ ರಿಯಾಯಿತಿಯಿಂದ ಅಪಾಯವನ್ನ ಕಂಡ ಕೂಡಲೇ ಸಾಮ್ರಾಟನು ಕ್ರಿಸ್ತ ಶಕ 1529ರಲ್ಲಿ ಧರ್ಮಭ್ರಷ್ಟತೆಯನ್ನ ಹತ್ತಿಕ್ಕುವ ಉದ್ದೇಶಕ್ಕಾಗಿ ಸ್ಪೈರ್ ನಲ್ಲಿ ಎರಡನೇ ಸಭೆಯನ್ನ ಕರೆದನು. ಪ್ರಿಯ ಕೇಳುಗರೆ, ನಾವು ಈಗಾಗಲೇ ಕಲಿತೆವು ವೋಮ್ಸ್ ಅಂತಕ್ಕಂಥ ಸ್ಥಳದಲ್ಲಿ ನಡೆದಂತಹ ಘಟನೆಯ ಮೂಲಕವಾಗಿ ನಂತರ 1526ರಲ್ಲಿ ಸ್ಪೈರ್ನಲ್ಲಿ ಒಂದು ಸಭೆ ನಡೀತಕ್ಕಂಥದ್ದಾಗಿದೆ. ಆ ಸಭೆಯಲ್ಲಿ ಧರ್ಮದ ವಿಷಯಗಳಲ್ಲಿ ಪ್ರತಿಯೊಬ್ಬರೂ ರಾಜ್ಯಕ್ಕೂ ಸಂಪೂರ್ಣ ಸ್ವತಂತ್ರವನ್ನು ನೀಡಬೇಕು ಅನ್ನುವಂತಹ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥವರಾಗಿದ್ದಾರೆ. ಸಂಪೂರ್ಣವಾಗಿ ರಾಜ್ಯಗಳಲ್ಲಿ ಧರ್ಮವನ್ನು ಪ್ರತಿಪಾದಿಸಬಹುದು, ಅದನ್ನ ಯಾವುದೇ ರೀತಿಯ ರಾಜರುಗಳು ಅಡ್ಡಿಪಡಿಸುವಂತ ಇಲ್ಲ ಅನ್ನುವಂತಹ ವಿಚಾರವನ್ನ ಅಲ್ಲಿ ಕಾನೂನುಬದ್ಧವಾಗಿ ಎಲ್ಲಾ ರಾಜರುಗಳು ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥವರಾಗಿದ್ದಾರೆ. ಈ ನಿಮಿತ್ತವಾಗಿ ಯೇಸು ಸ್ವಾಮಿ ಹೇಳಿದಂತಹ ಒಂದು ವಿಚಾರಕ್ಕೆ ಸರಿಯಾಗಿ ನಿಲ್ಲುವಂತಹ ವಿಚಾರವಾಗಿದೆ. ಏನೆಂದರೆ, ಯೇಸು ಸ್ವಾಮಿ, ಕೈಸರದನ್ನ ಕೈಸರನಿಗೆ ಕೊಡಿರಿ, ದೇವರದನ್ನ ದೇವರಿಗೆ ಕೊಡಿರಿ. ಅಂದರೆ ರಾಜಕೀಯ ಬೇರೆ, ಧಾರ್ಮಿಕ ಬೇರೆ, ರಾಜಕೀಯ ಧಾರ್ಮಿಕ ಎರಡೂ ಸಹ ಒಟ್ಟುಗೂಡಬಾರದು ಅನ್ನುವಂತಹ ವಿಚಾರವನ್ನ ಯೇಸು ಸ್ವಾಮಿ ಈಗಾಗಲೇ ತನ್ನ ವಾಕ್ಯದಲ್ಲಿ ತಿಳಿಸಿದಂತೆಯೇ ರಾಜರುಗಳು ಇಲ್ಲಿ ನಿರ್ಣಯವನ್ನ ಕೈಗೊಳ್ತಕ್ಕಂಥವರಾಗಿದ್ದಾರೆ. ಆದರೆ ಸಾಮ್ರಾಟ ಅರಸನು ಏನ್ ಮಾಡ್ತಕ್ಕಂಥನಾಗಿದ್ದಾನೆ ಅಂದ್ರೆ, ಮತ್ತೆ 1529ರಲ್ಲಿ ಧರ್ಮಭ್ರಷ್ಟತೆಯನ್ನು ಹತ್ತಿಕ್ಕುವ ಉದ್ದೇಶಕ್ಕಾಗಿ ಅದೇ ಸ್ಪೈರ್ನಲ್ಲಿ ಎರಡನೆಯ ಸಭೆಯನ್ನ ಕರೆದು ಅವರ ಜೊತೆಯಲ್ಲಿ ರಾಜಿಯನ್ನ ಮಾಡಿಕೊಂಡು ಈ ಒಂದು ಸುಧಾರಣೆಯನ್ನ ತಡೆಯಲು ಪ್ರಯತ್ನಿಸ್ತಕ್ಕಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಅವನು ಸಭೆಯನ್ನ ಕರೆತಕ್ಕಂಥವನಾಗಿದ್ದಾನೆ. ಆದರೆ ಸಾಧ್ಯವಾದರೆ ಸುಧಾರಣೆಯ ವಿರುದ್ಧ ಬೆಂಬಲಕ್ಕೆ ನಿಲ್ಲುವಂತೆ ರಾಜರುಗಳನ್ನ ಶಾಂತಿಯು ಮಾರ್ಗಗಳ ಮೂಲಕ ಪ್ರೇರೇಪಿಸಬೇಕು. ಆ ಸಂಧಾನ ವಿಫಲವಾದರೆ ಚಾರ್ಲ್ಸ್ ಖಡ್ಗ ಪ್ರಯೋಗ ಮಾಡಲು ಸಿದ್ಧನಾಗಿದ್ದನು. ಆತನು ಯಾತಿಗೋಸ್ಕರ ಸಭೆಯನ್ನ ಕರೀತಕ್ಕಂಥನಾಗಿದ್ದಾನೆ, ಯಾತಿಗೋಸ್ಕರ ಕರೀತಕ್ಕಂಥನಾಗಿದ್ದಾನೆ ಅಂದರೆ, ಒಂದು ವೇಳೆ ಈ ಸಭೆ ಸಂಧಾನವಾಗಲಿಲ್ಲ, ಅವರು ಹಿಂತೆಗೆದುಕೊಳ್ಳಲಿಲ್ಲ ಎಂದರೆ ಚಾರ್ಲ್ಸ್ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದಾನೆ. ಅವರನ್ನ ಖಡ್ಗದ ಮೂಲಕವಾಗಿ, ಹಿಂಸೆಯ ಮೂಲಕವಾಗಿ ಹಿಂತೆಗೆದುಕೊಳ್ಳುವಂತೆ, ಸುಧಾರಣೆ ನಿಲ್ಲುವಂತೆ ಮಾಡಬೇಕು, ಪೋಪ್ ಮಾರ್ಗಕ್ಕೆ ಸಹಾಯ ಮಾಡಬೇಕೆಂಬುದಾಗಿ ಈ ಚಾರ್ಲ್ಸ್ ಅನ್ನುವಂತಹ ರಾಜ ಪ್ರಯತ್ನಿಸ್ತಕ್ಕಂಥನಾಗಿದ್ದಾನೆ. ನಂತರ ನಡೀತಕ್ಕಂತಹ ಘಟನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದಾಗಿದೆ. ಪೋಪ್ ರವರ ಕಡೆಯವರು ಉಲ್ಲಾಸಭರಿತರಾಗಿದ್ದರು. ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪೈರ್ನಲ್ಲಿ ಕಾಣಿಸಿಕೊಂಡರು ಮತ್ತು ಸುಧಾರಕರುಗಳ ಬಗ್ಗೆ ಮತ್ತು ಅವರ ಪರವಾಗಿದ್ದ ಎಲ್ಲರ ಬಗ್ಗೆ ತಮ್ಮ ಹಗೆತನವನ್ನ ಬಹಿರಂಗವಾಗಿ ವ್ಯಕ್ತಪಡಿಸುವಂತವರಾಗಿದ್ದಾರೆ. ಪ್ರಿಯ ಕೇಳುಗರೆ, ಈ ಒಂದು ಸ್ಪೈರ್ ಅಂತಕ್ಕಂತಹ ಸಭೆಯಲ್ಲಿ ಅನೇಕ ಪೋಪ್ ಜನಗಳು ಎಲ್ಲರೂ ಸಹ ಉತ್ಸಾಹ ಭರಿತರಾಗ್ತಕ್ಕಂಥವರಾಗಿದ್ದಾರೆ, ನಾವು ಜಯ ಗಳಿಸ್ತಕ್ಕಂಥವರಾಗಿದ್ದೇವೆ, ಸುಧಾರಣೆ ನಿಲ್ಲತಕ್ಕಂಥದ್ದಾಗಿದೆ ಅಂತ. ಯಾಕೆಂದರೆ ಯಾರೆಲ್ಲ ಸುಧಾರಣೆಗೆ ಬಂದಿದ್ದರೂ ಅವರಿಗೆ ವಿರುದ್ಧವಾಗಿ ಹಗೆತನವನ್ನ ಇವರು ಬಹಿರಂಗವಾಗಿ ವ್ಯಕ್ತಪಡಿಸತಕ್ಕಂಥವರಾಗಿದ್ದಾರೆ, ನಿಮ್ಮನ್ನು ನಾಶ ಮಾಡತಕ್ಕಂಥವರಾಗಿದ್ದೇವೆ ಅಂತಕ್ಕಂಥ ಬೆದರಿಕೆಯನ್ನ ಹುಡ್ತಕ್ಕಂಥವರಾಗಿದ್ದಾರೆ. ನಂತರ ಪ್ರಿಯ ಕೇಳುಗರೆ, ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ ಏನೆಂದರೆ ಈ ರಾಜರುಗಳು ಯಾವ ರೀತಿಯಲ್ಲಿ ಸತ್ಯಕ್ಕೋಸ್ಕರ ನಿಲ್ತಕ್ಕಂಥವರಾಗಿದ್ದಾರೆ ಮತ್ತು ಸುಧಾರಕರುಗಳಿಗೆ ಸಹಾಯ ಮಾಡತಕ್ಕಂಥವರಾಗಿದ್ದಾರೆ, ಈ ಪ್ರತಿಭಟನೆ ಹೇಗೆ ನಡೀತಕ್ಕಂಥದ್ದಾಗಿದೆ ಅನ್ನುವಂತಹ ವಿಚಾರವನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈ ಒಂದು ಸಂಚಿಕೆಯಲ್ಲಿ ಪ್ರಾರ್ಥನೆ ಮಾಡಿ ಈಗ ಮುಗಿಸೋಣ. ಪರಲೋಕದ ದೇವರೇ ಸರ್ವ ಸೃಷ್ಟಿಕರ್ತನೆ, ಸ್ವಾಮಿ ಹೌದು ದೇವ, ರಾಜರುಗಳ ಮನಸ್ಸಿನಲ್ಲಿಯೂ ನೀನು ಮಾತನಾಡತಕ್ಕಂಥ ದೇವರಾಗಿದ್ದೀಯ ಸ್ವಾಮಿ, ಅಧಿಪತಿಗಳ ಮನಸ್ಸಿನಲ್ಲಿಯೂ ಸಹ ನೀನು ಸತ್ಯದ ಬೆಳಕನ್ನ ಚೆಲ್ಲುವಂತಹ ದೇವರಾಗಿದ್ದೀಯ ಸ್ವಾಮಿ. ಹೌದು ದೇವ, ಈ ಧಾರ್ಮಿಕ ಸುಧಾರಕರುಗಳು ಯಾವ ರೀತಿಯಲ್ಲಿ ರಾಜರ ಮನಸ್ಸುಗಳನ್ನ ಗೆದ್ದು ಅವರು ಸಹ ಧಾರ್ಮಿಕ ಸುಧಾರಣೆಗೆ ಧುಮುಕುವುದರ ಮೂಲಕವಾಗಿ ಸತ್ಯದ ಬೆಳಕನ್ನ ತಮ್ಮ ತಮ್ಮ ರಾಜ್ಯಗಳಲ್ಲಿ ವಿಸ್ತರಿಸಲು ಪ್ರಯತ್ನಿಸಿದರು ಎಂಬುದನ್ನು ನಾವು ನೋಡತಕ್ಕಂಥವರಾಗಿದ್ದೇವೆ. ಈ ಕತ್ತಲೆ ಯುಗದಲ್ಲಿ ರಾಜರುಗಳು ಹೇಗೆ ಧಾರ್ಮಿಕ ಸುಧಾರಕರುಗಳಿಗೆ ಸಹಾಯ ಮಾಡಿದರು, ಅದೇ ರೀತಿಯಾಗಿ ಸ್ವಾಮಿ ಕತ್ತಲೆ ಈ ಲೋಕವನ್ನ ಆವರಿಸಿಕೊಳ್ಳುವುದಕ್ಕಿಂತ ಮೊದಲು ಅನೇಕ ಅಧಿಪತಿಗಳು, ದೇಶವನ್ನ ಆಳುವಂತಹ ಜನಗಳು, ಅನೇಕ ಬೋಧಕರುಗಳಿಗೆ, ಅನೇಕ ಸುವಾರ್ಥಕರುಗಳಿಗೆ ಸಹಾಯ ಮಾಡಲು ನೀನು ಪ್ರೇರೇಪಿಸು ಸ್ವಾಮಿ. ಆ ನಿಟ್ಟಿನಲ್ಲಿ ನಿನ್ನ ಒಂದು ಸುವಾರ್ತೆ ಸಕಲ ಕುಲ ಭಾಷೆ ಜನಾಂಗದವರಿಗೆ ಹೋಗಿ ನಿನ್ನ ಸುವಾರ್ತೆ ಎಲ್ಲರಿಗೂ ತಲುಪಿ ನಿನ್ನ ಬರೋಣವನ್ನು ತ್ವರಿತಗೊಳಿಸುವ ಹಾಗೆ ಸಹಾಯ ಮಾಡು ಸ್ವಾಮಿ. ಅಪ್ಪ ಈ ಸಂದೇಶವನ್ನು ಕೇಳುವಂತಹ ಮಕ್ಕಳನ್ನ ಆಶೀರ್ವಹಿಸು, ಮಹಾ ಹೋರಾಟದಲ್ಲಿ ಸ್ವಾಮಿ ಜಯವನ್ನು ನಿನಗೆ ಕೊಡುವ ಹಾಗೆ ಅವರಲ್ಲಿ ಪ್ರೇರೇಪಿಸು, ಆಶೀರ್ವಹಿಸು, ಮುನ್ನಡೆಸು, ಬಲಪಡಿಸು, ನೀನೇ ನಮ್ಮ ಸಂಗಡ ಇದ್ದು ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಸೇರುವೆನು ನಮಿಸುವೆ ನಿನ್ನನ್ನು ನಾನಿಂದು ದೇವಾ, ನಿಂದಿವೆ ಸಮೂಹಕ್ಕೆ ಸೇರುವೆನು ನಿಂಚಿತ ಮಾಡಲು ಇಂದು ನಾ ಬಂದೆ, ನಿಂಚಿತ ಮಾಡಲು ಇಂದು ನಾ ಬಂದೆ, ಅಗಲಬೇಡ ಬಳಿಯಲಿ